Welcome once again to Words of Life.
ಮತ್ತೊಮ್ಮೆ ಜೀವ ವಾಕ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
Our study of the scriptures, we have now come to Acts of the Apostles and chapter 9.
ನಮ್ಮ ಸತ್ಯವೇದದ ಅಧ್ಯಯನದಲ್ಲಿ ನಾವು ಈಗ ಅಪೋಸ್ತಲರ ಕೃತ್ಯಗಳು 9ನೇ ಅಧ್ಯಾಯಕ್ಕೆ ಬಂದಿದ್ದೇವೆ.
There we read the first instance after the day of Pentecost when somebody was raised from the dead.
ಇಲ್ಲಿ ಪಂಚಶತಮ ದಿನದ ನಂತರ ಒಂದು ಸಂಗತಿಯು ಜರುಗುತ್ತದೆ. ಅದೇನಪ್ಪ ಅಂದ್ರೆ ಒಬ್ಬರು ಸತ್ತದ್ದರಿಂದ ಎಬ್ಬಿಸಲ್ಪಡುತ್ತಾರೆ.
We read about Peter who was called over when this lady Dorcas had died.
ಇಲ್ಲಿ ನಾವು ಓದುತ್ತೇವೆ ದುರ್ಕಳ್ ಎಂಬ ಸ್ತ್ರೀಯು ಸತ್ತಾಗ ಪೇತ್ರನನ್ನ ಬರುವಂತೆ ಬೇಡಿಕೊಳ್ಳುತ್ತಾರೆ.
Acts chapter 9 verse 36 onwards.
ನಾವು ಇದನ್ನ ಅಪೋಸ್ತಲರ ಕೃತ್ಯಗಳು 9:36 ಓದುತ್ತೇವೆ.
Peter went there and prayed for Dorcas and told her to get up and she got up.
ಪೇತ್ರನು ಅಲ್ಲಿಗೆ ಹೋಗಿ ದೊರ್ಕಳಿಗಾಗಿ ಪ್ರಾರ್ಥಿಸುತ್ತಾನೆ, ಆಕೆಗೆ ಎದ್ದೇಳುವಂತೆ ಹೇಳುತ್ತಾನೆ, ಆಕೆ ಎದ್ದೇಳುತ್ತಾಳೆ.
And many people believed in the Lord as a result of that in verse 42.
ಇದರ ಪರಿಣಾಮವಾಗಿ ಅನೇಕರು ಕರ್ತನಲ್ಲಿ ನಂಬಿಕೆ ಇಡುತ್ತಾರೆ. 42ನೇ ವಚನ ಹೇಳುತ್ತದೆ ಹಾಗೆ.
There's a difference there between the way these apostles did miracles and what happens today.
ಅಪೋಸ್ತಲರು ಮಾಡಿದಂತ ಮಹತ್ಕಾರ್ಯಕ್ಕೂ ಮತ್ತು ಇಂದು ನಡೆಯುವಂತದ್ದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ.
And one reason why God doesn't do such miracles nowadays is because of the abuse of the gifts of the Holy Spirit.
ಇಂದು ಪವಿತ್ರಾತ್ಮನ ವರಗಳು ದುರುಪಯೋಗವಾಗುವುದಕ್ಕಾಗಿ ಅಥವಾ ನಿಂದಿಸಲ್ಪಡುವುದಕ್ಕಾಗಿ ದೇವರು ಇಂದು ಅಂತಹ ಮಹತ್ಕಾರ್ಯಗಳನ್ನು ಮಾಡುವುದಿಲ್ಲ.
Are using their gifts to promote themselves.
ಇಂದು ಅನೇಕರು ಇಂತಹ ವರಗಳನ್ನು ತಮ್ಮನ್ನ ತಾವು ಮುಂದಕ್ಕೆ ತಂದುಕೊಳ್ಳಲು ಉಪಯೋಗಿಸಿಕೊಳ್ಳುತ್ತಾರೆ.
Not to glorify the Lord Jesus.
ಕರ್ತನಾದ ಯೇಸುವನ್ನ ಮಹಿಮೆ ಪಡಿಸಲು ಉಪಯೋಗಿಸುವುದಿಲ್ಲ.
The Holy Spirit is not interested in promoting any human being. He has come here to glorify Christ.
ಪವಿತ್ರಾತ್ಮನು ಮತ್ತೊಬ್ಬರಿಗೆ ಮುಂಬಡ್ತಿ ಕೊಡಲು ಆಸಕ್ತಿ ಹೊಂದಿಲ್ಲ. ಕರ್ತನಾದ ಯೇಸುವನ್ನ ಮಹಿಮೆ ಪಡಿಸಲು ಇಲ್ಲಿಗೆ ಬಂದಿದ್ದಾನೆ.
It is very, very rare in these days to find a man with a genuine gift of the Holy Spirit.
ಪವಿತ್ರಾತ್ಮನ ನಿಜವಾದ ವರವನ್ನ ಹೊಂದಿದಂತ ವ್ಯಕ್ತಿಯನ್ನ ಈ ದಿನಮಾನಗಳಲ್ಲಿ ನೋಡುವುದು ಬಹಳ ವಿರಳ. ಕ್ರಿಸ್ತನನ್ನು ಮಹಿಮೆ ಪಡಿಸುವಂತವರು ಇಂದು ಬಹಳ ಕಡಿಮೆ ಇದ್ದಾರೆ.
There are people like that, but those are the people whose names you don't know. They are unheard of.
ಅಂತಹ ಜನರು ಕೆಲವರಿದ್ದಾರೆ, ಆದರೆ ಅವರ ಹೆಸರುಗಳು ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ಅವರ ಬಗ್ಗೆ ಸುದ್ದಿ ಅಷ್ಟಾಗಿ ಹರಡಿಲ್ಲ.
God preserves them from being famous.
ಅವರ ಹೆಸರು ಪ್ರಖ್ಯಾತಿಗೆ ಬರುವಂತದ್ದರಿಂದ ದೇವರು ಕಾಪಾಡಿದ್ದಾನೆ. ದೇವರು ಅವರನ್ನ ಮರೆ ಮಾಡಿದ್ದಾರೆ.
They also have no desire to be famous.
ತಮ್ಮ ಹೆಸರು ಪ್ರಖ್ಯಾತಿಗೆ ಬರಬೇಕೆಂಬ ಬಯಕೆಯೂ ಅವರಿಗೆ ಇಲ್ಲ.
God is doing amazing miracles today in many places.
ದೇವರು ಇಂದು ಅನೇಕ ಸ್ಥಳಗಳಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ಮಾಡುತ್ತಿದ್ದಾನೆ.
Not in these public healing crusades, most of which is a deception.
ಆದರೆ ಇಂದಿನ ಸಾರ್ವಜನಿಕ ಸ್ವಸ್ಥತೆಯ ಕೂಟಗಳಲ್ಲಿ ಅಲ್ಲ. ಇಂತಹ ಕೂಟಗಳು ಇಂದು ವಂಚನೆಯಿಂದ ಕೂಡಿವೆ.
The sick are being healed and the dead are being raised even today.
ಇಂದು ಕೂಡ ರೋಗಿಗಳು ವಾಸಿಯಾಗ್ತಾರೆ, ಸತ್ತದ್ರಿಂದ ಎಬ್ಬಿಸಲ್ಪಡುತ್ತಾರೆ.
ಬಟ್ ನಾಟ್ ಬೈ ದ ಫೇಮಸ್ ಎವಾಂಜೆಲಿಸ್ಟ್ ದಟ್ ಯು ಹಿಯರ್.
ಆದರೆ ನೀವು ಇಂದು ಕೇಳುವಂತ ಪ್ರಖ್ಯಾತಿ ಸುವಾರ್ತಿಕರಿಂದ ಅಲ್ಲ.
ಬೈ ಅನ್ನೋನ್ ಪೀಪಲ್ ಹೂ ಆರ್ ಗೋಯಿಂಗ್ ಔಟ್ ಇನ್ ಟು ಅನ್ರೀಚ್ ಪ್ಲೇಸಸ್ ಟು ಪ್ರೀಚ್ ದ ಗಾಸ್ಪೆಲ್.
ಯಾರಿಗೂ ಗೊತ್ತಿಲ್ಲದೆ ಇರುವಂತ ಜನರು ತಲುಪದೇ ಇರುವಂತ ಸ್ಥಳಗಳಿಗೆ ಹೋಗಿ ಸುವಾರ್ತೆಯನ್ನ ಸಾರುತ್ತಿದ್ದಾರೆ.
ಯು ವಿಲ್ ಸೀ ದ ರಿಸಲ್ಟ್ ಆಫ್ ದಟ್ ವೆನ್ ಕ್ರೈಸ್ಟ್
ಕಮ್ಸ್. ಅದರ ಫಲಿತಾಂಶವನ್ನ ನಾವು ಕ್ರಿಸ್ತನು ಬಂದಾಗ ನೋಡುತ್ತೇವೆ.
ಇನ್ ಆಕ್ಟ್ಸ್ 10 ವಿ ರೀಡ್ ಅಬೌಟ್ ಎ ಮ್ಯಾನ್ ಕಾಲ್ ಕೊರ್ನೇಲಿಯಸ್ ಹೂ ವಾಸ್ ಎ heathen centurion.
ನಾವು ಅಪೋಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಕೊರ್ನೇಲಿಯನ ಬಗ್ಗೆ ಓದುತ್ತೇವೆ. ಆತನು ಅನ್ಯ ಶತಾಧಿಪತಿ ಆಗಿರುತ್ತಾನೆ.
Was a very God fearing man.
ಆತನು ದೇವರಿಗೆ ಭಯಪಡುವಂತವನಾಗಿರುತ್ತಾನೆ.
He had no understanding of the true God.
ನಿಜವಾದ ದೇವರ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರುವುದಿಲ್ಲ.
But he prayed to an unknown God.
ಗೊತ್ತಿಲ್ಲದೆ ಇರುವಂತ ದೇವರಿಗೆ ಪ್ರಾರ್ಥಿಸುತ್ತಾನೆ.
He gave a lot of money to the poor people.
ಬಡ ಮನುಷ್ಯರಿಗೆ ಹಣವನ್ನ ಬಹಳಷ್ಟು ಕೊಡುತ್ತಾನೆ.
And for many years he was like that.
ಅನೇಕ ವರ್ಷಗಳ ಕಾಲ ಹೀಗಿರುತ್ತಾನೆ.
All of a sudden one day he sees a vision, an angel comes.
ಒಂದು ದಿನ ಆತನಿಗೆ ದರ್ಶನ ಉಂಟಾಗುತ್ತೆ. ಆತನ ಬಳಿಗೆ ದೂತನು ಬರುತ್ತಾನೆ. ಆತನಿಗೆ ಈ ದೂತನು ಒಂದು ಮಾತನ್ನು ಹೇಳುತ್ತಾನೆ.
Your prayers have ascended to God, Acts 10:4.
ಅಪೋಸ್ತಲರ ಕೃತ್ಯಗಳು 10:4 ಈ ರೀತಿಯಾಗಿ ಹೇಳುತ್ತೆ. ನಿನ್ನ ಪ್ರಾರ್ಥನೆಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವಂತ.
That when a non-Christian prays to an unknown God, that God in heaven hears that non-Christian.
Anya janaralli obbanu gottilladanta devarige prarthane maduttane. Parlokadalliruvanta devaru itana prarthaneyana kelutane. Idana neevu nambutira?
If that non-Christian is sincere.
Anya janaralli obbanu pramanikanagiddalli
God in heaven hears that.
Parlokadalliruvanta devaru adana kelisikolluttare.
He only created that
ಯಾಕಂದರೆ ದೇವರೇ ಈತನನ್ನು ಸೃಷ್ಟಿ
ಮಾಡಿದ್ದು. Thousands of Christians who pray, God does not listen.
ಸಾವಿರಾರು ಕ್ರೈಸ್ತರು ಪ್ರಾರ್ಥನೆ ಮಾಡುತ್ತಾರೆ, ದೇವರು ಅವರ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುವುದಿಲ್ಲ. ಯಾಕಂದರೆ ಅವರ ಹೃದಯದಲ್ಲಿ ಪಾಪ ಇರೋದ್ರಿಂದ. ಇಲ್ಲಿ ನಾವು ಓದುತ್ತೇವೆ,
Cornelius was not saved.
ಕೊರ್ನೇಲಿಯನು ರಕ್ಷಣೆ ಹೊಂದಿರುವುದಿಲ್ಲ.
Probably an idol worshiper.
ಆತನು ವಿಗ್ರಹಾರಾಧಕನಾಗಿರಬಹುದು.
Roman soldier.
ಆತನು ರೋಮಿನ ಶತಾಧಿಪತಿಯಾಗಿದ್ದನು.
His prayers came up before God.
ಆತನ ಪ್ರಾರ್ಥನೆಯು ದೇವರ ಎದುರುಗಡೆ ಬಂತು.
Not only his prayer.
ಆತನ ಪ್ರಾರ್ಥನೆ ಮಾತ್ರ ಅಲ್ಲ.
The money he gave to the poor also came up before God.
ಆತನು ಬಡವರಿಗೆ ಕೊಟ್ಟಂತ ಹಣವೂ ಕೂಡ ದೇವರ ಮುಂದೆ ಬಂತು.
Non-Christian gives money to the poor, does God watch that?
Anya janaralli obbanu badavarige hana koduvudanna devaru noduttara? Illide adu.
It says it came as a memorial before God.
Illi helutte devara munde gnapakartakavagi bantu
anta. Lot of Christians are conceited, thinking God only listens to our prayer.
Aneka kristaru yochana maartare devaru namma prarthane maatra kelisikoltare anta.
90% of Christians, God does not listen to their prayers because there's sin in their life.
ನಾನು ನಿಮಗೆ ಹೇಳುತ್ತೇನೆ, ದೇವರು ಶೇಕಡ 90% ಕ್ರೈಸ್ತರ ಪ್ರಾರ್ಥನೆ ಕೇಳಿಸಿಕೊಳ್ಳುವುದಿಲ್ಲ, ಯಾಕಂದ್ರೆ ಅವರ ಜೀವಿತದಲ್ಲಿ ಪಾಪ ಇರೋದ್ರಿಂದ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ ಅಂತ ಯೋಚಿಸುವ ಮುಖಾಂತರ ತಮ್ಮನ್ನ ತಾವು ವಂಚನೆ ಮಾಡಿಕೊಳ್ಳುತ್ತಿದ್ದಾರೆ. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾರೆ ಅಂತ ಅವರೇನ್ ಕರೀತಾರಲ್ಲ, ಅದು ಕಾಕತಾಳಿ ಅಷ್ಟೇ.
Here is a non-Christian man whose prayers went up to God.
ಅನ್ಯ ಜನರಲ್ಲಿ ಒಬ್ಬನು ಪ್ರಾರ್ಥನೆ ಮಾಡುತ್ತಾನೆ, ಆ ಪ್ರಾರ್ಥನೆ ದೇವರ ಮುಂದೆ ಹೋಗುತ್ತೆ. ಆತನು ತನ್ನ ಪ್ರಾಮಾಣಿಕತೆಯಿಂದ ರಕ್ಷಣೆ ಹೊಂದಿಲ್ಲ.
Because he was sincere, God led him to salvation.
ಆತನ ಪ್ರಾಮಾಣಿಕತೆಯನ್ನ ದೇವರು ನೋಡಿ ಆತನನ್ನ ರಕ್ಷಣೆಗೆ ಮುನ್ನಡೆಸಿದರು.
And the angel who came knew the gospel.
ಆತನ ಬಳಿಗೆ ಬಂದಂತ ದೂತನಿಗೆ ಸುವಾರ್ತೆ ತಿಳಿದಿತ್ತು.
But he couldn't give the gospel.
ಆದರೆ ಸುವಾರ್ತೆ ಕೊಡಲು ಆಗಲಿಲ್ಲ.
Why is it someone who knows the gospel cannot give the gospel?
ಯಾಕೆ ಒಬ್ಬರಿಗೆ ಸುವಾರ್ತೆ ಗೊತ್ತಿರುತ್ತೆ, ಸುವಾರ್ತೆ ಯಾಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಿದ್ರು ಕೂಡ?
Because the principle in God's work is,
ದೇವರ ಕಾರ್ಯದಲ್ಲಿ ತತ್ವ ಏನಪ್ಪಾ ಅಂದ್ರೆ,
you're not allowed to preach what you have not experienced.
ನೀವು ಮೊದಲು ಅನುಭವವನ್ನ ಪಡೆದುಕೊಳ್ಳದೆ ಬೋಧನೆಗೆ ಅನುಮತಿ ಸಿಗೋದಿಲ್ಲ. ನೀವು ಅದನ್ನ ಅರ್ಥ
ಮಾಡ್ಕೊಂಡ್ರೆ
ನೀವು ಹೇಳುವಂತದ್ದು ಸತ್ಯ ಆಗಿರಬಹುದು.
But if you haven't experienced it, you can't speak.
ನಿಮಗೆ ಅನುಭವ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಮಾತನಾಡಲು ಆಗೋದಿಲ್ಲ.
Angel could have probably preached the gospel better than Peter.
ದೂತರು ಪೇತ್ರನಿಗಿಂತ ಚೆನ್ನಾಗಿ ಸುವಾರ್ತೆಯನ್ನು ಸಾರಬಹುದಾಗಿತ್ತು.
More accurately.
ಹೆಚ್ಚು ನಿಖರವಾಗಿ.
More eloquently.
ಹೆಚ್ಚು ಸ್ಪಷ್ಟವಾಗಿ.
But there's one thing the angel could not say.
ದೂತರು ಒಂದು ಸಂಗತಿಯನ್ನು ಹೇಳಲಿಕ್ಕೆ ಆಗೋದಿಲ್ಲ.
I was a sinner, but Jesus died for me.
ನಾನು ಪಾಪಿಯಾಗಿದ್ದೆ, ನನಗಾಗಿ ಯೇಸು ಸತ್ತರು ಎಂಬುದಾಗಿ. ಅದನ್ನು ಅವರು ಹೇಳಲಿಕ್ಕೆ ಆಗೋದಿಲ್ಲ.
That is the most important part of the gospel which Peter could say.
ಅದು ಸುವಾರ್ತೆಯ ಪ್ರಮುಖವಾದಂತ ಭಾಗ, ಅದನ್ನು ಪೇತ್ರ ಹೇಳಬಹುದು.
So even though it's going to take many days for Peter to come, Cornelius has to wait.
ಪೇತ್ರನು ಬರಲು ಹೆಚ್ಚು ದಿನ ಹಿಡಿದರೂ ಕೂಡ ಕೊರ್ನೇಲಿಯನು ಕಾಯಬೇಕಾಗಿತ್ತು.
Meanwhile Peter is having a big struggle when God was trying to tell him in some other place, go to Cornelius' house.
ದೇವರು ಪೇತ್ರನಿಗೆ ಕೊರ್ನೇಲಿಯನ ಮನೆಗೆ ಹೋಗುವಂತೆ ಹೇಳುವಾಗ ಪೇತ್ರನು ಬಹಳ ಕಷ್ಟಪಟ್ಟನು.
ದೇ ಆಲ್ ಫೀಲ್ ದಟ್ ನಾನ್ ಜ್ಯೂಸ್ ಆರ್ ಅನ್ಕ್ಲೀನ್.
ಯಾಕಂದ್ರೆ ಇವರೆಲ್ಲ ಯೋಚಿಸಿದ್ದೇನಪ್ಪ ಅಂದ್ರೆ ಯಹೂದ್ಯರಲ್ಲದ ಅನ್ಯರು ಅಶುದ್ಧರು ಎಂಬುದಾಗಿ. ದೇವರು ಅವರ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಅನ್ಕೊಂಡ್ರು. ಅವರ ಬಳಿಗೆ ಯಾವುದೇ ಸಂದೇಶ ಇಟ್ಕೊಂಡು ಹೋಗೋದು ಸರಿಯಲ್ಲ ಅನ್ಕೊಂಡ್ರು.
ದೆನ್ ದ ಲಾರ್ಡ್ ಹ್ಯಾಡ್ ಟು ಕನ್ವಿನ್ಸ್ ಪೀಟರ್ ಥ್ರೂ ಅ ವಿಷನ್.
ನಂತರ ದೇವರು ಪೇತ್ರನಿಗೆ ದರ್ಶನದ ಮುಖಾಂತರ ಹೇಳಿದ್ದೇನೆಂದ್ರೆ,
ಐ ಆಮ್ ನಾಟ್ ಕಾಲ್ ಎನಿಬಡಿ ಅನ್ಕ್ಲೀನ್,
ಯಾರಿಗೂ ಅಶುದ್ಧರು ಎಂಬುದಾಗಿ ಕರಿಬೇಡ ಅಂತ.
ದಟ್ ವಾಸ್ ದ ಬಿಗಿನಿಂಗ್ ಆಫ್ ದ ಗಾಸ್ಪೆಲ್ ಗೋಯಿಂಗ್ ಟು ಮೆನಿ ನಾನ್ ಜೂಸ್.
ಇದು ಅನೇಕ ಯಹೂದ್ಯರಲ್ಲದ ಅನ್ಯರಿಗೆ ಹೋಗುವಂತ ಸುವಾರ್ತೆಯ ಪ್ರಾರಂಭ. ಅಪೋಸ್ತಲರ ಕೃತಿಗಳು 11th ಅಧ್ಯಾಯ.
In Acts 11 verse 28 we read about a prophet named Agabus prophesying something about the
apostolaru krutigalu 11:28 ralli navu nodutteve pravadiyada agaban embuvanu bhavishyada kuritu pravadisuttane.
About the future is very common in the Old Testament.
Bhavishyada bagge pravadisuvantaddu hale odambadikeyalli samanyavagittu.
All the prophets said something about that is going to happen hundreds of years later.
Ella pravadigalu 100 varshada nantara yenagutte anta heltane idru.
Particularly concerning different nations or concerning the coming of the Messiah.
Adu bere bere rashtrada kuritagirabodu mattondu baru ಮೆಸ್ಸಾಯನ ಕುರಿತಾಗಿ.
And those prophecies were all fulfilled exactly.
ಆ ಪ್ರವಾದನೆಗಳು ಅದೇ ರೀತಿಯಾಗಿ ನೆರವೇರಿಸಲ್ಪಟ್ಟಿವೆ.
But in the New Testament,
ಆದರೆ ಹೊಸ ಒಡಂಬಡಿಕೆಯಲ್ಲಿ,
prophecies concerning the future are very rare.
ಭವಿಷ್ಯಕ್ಕೆ ಸಂಬಂಧಪಟ್ಟಂತ ಪ್ರವಾದನೆಯು ಬಹಳ ವಿರಳವಾಗಿದೆ.
In fact, there are only two that we read of, both spoken by Agabus.
ನಾವು ಎರಡನ್ನು ಮಾತ್ರ ನೋಡುತ್ತೇವೆ, ಆ ಎರಡನ್ನು ಅಗಬನೇ ನುಡಿದಿದ್ದಾನೆ.
But what the New Testament calls prophecy is speaking in the church in such a way that you encourage and edify.
ಹೊಸ ಒಡಂಬಡಿಕೆಯ ಪ್ರಕಾರ ಪ್ರವಾದನೆ ಅಂತಂದ್ರೆ ಸಭೆಯಲ್ಲಿ ಪ್ರೋತ್ಸಾಹದ ನುಡಿಗಳನ್ನು ಆಡುವಂತದ್ದು ಮತ್ತು ಭಕ್ತಿಯನ್ನು ವೃದ್ಧಿ ಮಾಡುವಂತದ್ದಾಗಿದೆ.
1 Corinthians 14 and verse 3.
1 ಕೊರಿಂಥ 14ನೇ ಅಧ್ಯಾಯ 3ನೇ ವಚನ ಹೇಳುವಂತದ್ದು ಅದೇ.
Now here is a prophet who prophesying the future.
ಇಲ್ಲಿ ಒಬ್ಬ ಪ್ರವಾದಿಯು ಭವಿಷ್ಯದ ಬಗ್ಗೆ ಪ್ರವಾದಿಸುತ್ತಿದ್ದಾರೆ.
And he said in verse 28.
28ನೇ ವಚನ.
There is going to be a great famine all over the world.
ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದು ಎಂಬುದಾಗಿ.
ಮೀನಿಂಗ್ ಇನ್ ಅ ಶಾರ್ಟ್ ವೈಲ್,
ಅಂದರೆ ಇನ್ನು ಸ್ವಲ್ಪ ಸಮಯದಲ್ಲಿ.
ಅಂಡ್ ಸೋ
ಹಾಗಾಗಿ
ಇಮಿಡಿಯೇಟ್ಲಿ ದ ಪೀಪಲ್ ಟುಕ್ ಅ ಕಲೆಕ್ಷನ್. ವರ್ಸ್ 29,
ತಕ್ಷಣವೇ 29ನೇ ವಚನದಲ್ಲಿ ಜನರು ಕಾಣಿಕೆಯನ್ನು ತೆಗೆದುಕೊಳ್ಳುತ್ತಾರೆ. ಅದನ್ನು ಮಾಡುವಂತೆ ಯಾರು ಹೇಳಿಲ್ಲ. ಅಲ್ಲಿ ಅವರು ಶ್ರೀಮಂತರಾಗಿದ್ದರು
ಆಂಟಿಯೋಕ್,
ಅಂತಿಯೋಕ್ಯದಲ್ಲಿ.
And they thought of the poor believers in Jerusalem and said, let's take some money and send it to them.
ಹಣವನ್ನು ತೆಗೆದುಕೊಂಡು ಯೆರೂಸಲೇಮಿನಲ್ಲಿನ ಬಡವರಿಗೆ ಕಳಿಸೋಣ ಅಂದ್ಕೊಂಡ್ರು.
So when the famine came,
ಕ್ಷಾಮ ಬಂದಾಗ,
they sent this money, verse 30, through Barnabas and Saul to the poor saints.
30ನೇ ವಚನ ಹೇಳುತ್ತೆ, ಬಾರ್ನಬಾ ಸೌಲರ ಮುಖಾಂತರ ಯೆರೂಸಲೇಮಿನ ಬಡ ಭಕ್ತರಿಗೆ ಹಣ ಕಳಿಸಿ ಕೊಟ್ಟರು.
The saints in Jerusalem had already sold everything they had to help one another.
ಯೆರೂಸಲೇಮಿನ ಬಡ ಭಕ್ತರು ಮತ್ತೊಬ್ಬರಿಗೆ ಸಹಾಯಿಸಲು ತಮ್ಮಲ್ಲಿದ್ದದ್ದನ್ನು ಮಾರಿದರು.
They had honored God.
ಅವರು ದೇವರನ್ನ ಸನ್ಮಾನಿಸಿದರು.
Now in their time of need,
ಈಗ ಅವರ ಅಗತ್ಯತೆಯ ಸಮಯ
They are not let down by God.
ಅವರು ದೇವರಿಂದ ಕೈ ಬಿಡಲ್ಪಡಲಿಲ್ಲ.
Somebody else provides their need.
ಮತ್ತೊಬ್ಬರು ಇವರ ಅಗತ್ಯತೆಯನ್ನು ಪೂರೈಸಿದರು.
God is always like that.
ದೇವರು ಅದೇ ರೀತಿ.
You honor him, he'll honor you.
ನೀವು ದೇವರನ್ನ ಸನ್ಮಾನಿಸಿದರೆ ದೇವರು ನಿಮ್ಮನ್ನು ಕೂಡ ಸನ್ಮಾನಿಸುತ್ತಾರೆ.
So we see here that the church in Antioch got into fellowship with the church.
ಇಲ್ಲಿ ನಾವು ನೋಡುತ್ತೇವೆ ಅಂತಿಯೋಕ್ಯದಲ್ಲಿನ ಸಭೆಯು ಯೆರೂಸಲೇಮಿನ ಸಭೆಯೊಟ್ಟಿಗೆ ಅನ್ಯೋನ್ಯತೆ ಮಾಡಿತು. ಅದು ಹೇಗಾಯಿತು?
Not through special meetings.
ವಿಶೇಷ ಕೂಟದ ಮುಖಾಂತರ ಅಲ್ಲ.
Through a famine.
ಕ್ಷಾಮದ ಮುಖಾಂತರ.
Famine a good thing or a bad thing?
ಕ್ಷಾಮವು ಒಳ್ಳೆದಾ ಕೆಟ್ಟದಾ?
Doubt it's a bad thing.
ಅನುಮಾನನೇ ಇಲ್ಲ, ಅದು ಕೆಟ್ಟದ್ದೇ.
God can use a bad thing to bring something good out of it.
ದೇವರು ಕೆಟ್ಟದ್ದನ್ನ ಉಪಯೋಗಿಸಿ ಅದರಿಂದ ಒಳ್ಳೆಯದನ್ನ ತರುತ್ತಾರೆ.
Because of the famine, the church in Antioch sent a lot of money to the church in
Jerusalem. ಕ್ಷಾಮ ವಿದ್ದಿದ್ದರಿಂದ ಅಂತಿಯೋಕ್ಯದ ಸಭೆಯು ಯೆರೂಸಲೇಮಿನ ಸಭೆಗೆ ಸಾಕಷ್ಟು ಹಣ
ಕಳುಹಿಸಿಕೊಟ್ಟಿತ್ತು.
ಹೀಗೆ ಈ ಎರಡೂ ಸಭೆಗಳು ಒಟ್ಟಾದವು.
God may allow a brother to go through some difficulty, hospitalization.
ದೇವರು ಒಬ್ಬ ಸಹೋದರನನ್ನು ಕಷ್ಟಕ್ಕೆ ಮತ್ತು ಆಸ್ಪತ್ರೆಗೆ ಸೇರುವಂತೆ
ಅನುಮತಿಸಬಹುದು.
ಆ ಸಮಯದಲ್ಲಿ ಆ ಕುಟುಂಬಕ್ಕೆ ಸುತ್ತಲಿರುವಂತಹ ಸಹೋದರ ಸಹೋದರಿಯರು ಸಹಾಯ ಮಾಡುತ್ತಾರೆ. ಅದು ಅವರನ್ನು ಒಟ್ಟಾಗಿ ಸೇರಿಸುತ್ತೆ. ಆ ರೀತಿಯಾಗಿ ಕ್ರಿಸ್ತನ ದೇಹವು ಕಟ್ಟಲ್ಪಡುತ್ತೆ.
Acts chapter 12, we learned something.
ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ನಾವೇನು
ಕಲಿತೆವು? Barnabas and Saul have now come to Jerusalem with this money which they brought to the poor people.
ಬಾರ್ನಬ ಮತ್ತು ಸೌಲರು ಬಡವರಿಗೆ ಕೊಟ್ಟಂತ ಹಣವನ್ನ ಯೆರೂಸಲೇಮಿಗೆ
ತರುತ್ತಾರೆ.
ಅವರು ಯೆರೂಸಲೇಮಿಗೆ ಬಂದಾಗ,
this is a time of persecution there also.
ಅಲ್ಲಿಯೂ ಕೂಡ ಹಿಂಸೆಯ ಸಮಯವೂ ಇರುತ್ತದೆ.
Herod had just got James and cut off his head. Verse 2, chapter 12, verse
12ನೇ ಅಧ್ಯಾಯ 2ನೇ ವಚನ ಈ ರೀತಿ ಹೇಳುತ್ತೆ, ಹೆರೋದನು ಯಾಕೋಬನ ತಲೆಯನ್ನ ಕತ್ತರಿಸಿರುತ್ತಾನೆ ಅಂತ.
And all the Jews were very happy when they heard that.
ಇದನ್ನ ಕೇಳುವಾಗ ಎಲ್ಲಾ ಯಹೂದ್ಯರು ಸಂತೋಷಗೊಳ್ಳುತ್ತಾರೆ.
And so Herod says, okay, now I'll catch Peter.
ಆಗ ಹೆರೋದನು ಹೇಳುತ್ತಾನೆ, ಪೇತ್ರನನ್ನ ಹಿಡಿಯೋಣ ಅಂತ.
Arrested him.
ಆತನನ್ನ ಬಂಧಿಸುತ್ತಾರೆ.
Kept in prison for his head to be chopped off after a few days.
ಆತನನ್ನ ಸೆರೆಮನೆಯಲ್ಲಿ ಹಾಕ್ತಾರೆ. ಕೆಲವು ದಿನಗಳ ನಂತರ ಆತನ ತಲೆ ಹೋಗಲಿಕ್ಕೆ ಇರುತ್ತದೆ. ಆಗ ಯೆರೂಸಲೇಮಿನ ಸಭೆಯು ಪ್ರಾರ್ಥಿಸಲು
ಪ್ರಾರಂಭಿಸುತ್ತದೆ.
5ನೇ ವಚನ ಹೇಳುತ್ತೆ, ಅವರು ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ದೇವರೇ, ನೀನು ಪೇತ್ರನನ್ನ ಸಾಯಲು ಬಿಡಬಾರದು ಅಂತ ಹೇಳ್ತಾರೆ. ನಮಗೆ ಆತನ ಅವಶ್ಯಕತೆ ಇದೆ, ಆತನನ್ನ ಬಿಡುಗಡೆಗೊಳಿಸು ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರು ಆ ರೀತಿ ಪ್ರಾರ್ಥನೆ ಮಾಡಿದಾಗ, ಯೇಸುವಿನ ನಾಮದಲ್ಲಿ ಪೇತ್ರನು ಬಿಡುಗಡೆ ಹೊಂದಲಿ ಅಂತ ಹೇಳುವಾಗ ದೇವರಲ್ಲೇನೋ ಮಾಡ್ತಾರೆ. ದೂತನನ್ನ ಕಳಿಸುತ್ತಾರೆ.
ಡೆಲಿವರ್ಡ್ ಪೀಟರ್ ಫ್ರಮ್ ದಟ್ ಪ್ರಿಸನ್.
ಪೇತ್ರನನ್ನ ಆ ಸೆರೆಮನೆಯಿಂದ ಬಿಡುಗಡೆಗೊಳಿಸುತ್ತಾರೆ.
ಅಂಡ್ ವೆನ್ ಹಿ ಕಮ್ಸ್ ಟು ದ ಹೌಸ್ ವೇರ್ ದ ಪ್ರೇಯರ್ ಮೀಟಿಂಗ್ ಇಸ್ ಗೋಯಿಂಗ್ ಆನ್,
ಆ ಪ್ರಾರ್ಥನೆ ಕೂಟ ನಡೆಯುವಂತ ಮನೆಗೆ ಪೇತ್ರನು ಬಂದಾಗ, ಪೇತ್ರನು ಬಾಗಿಲನ್ನ ತಟ್ಟುತ್ತಾನೆ.
ದೇ ಕಾಂಟ್ ಈವನ್ ಬಿಲೀವ್ ದಟ್ ಇಸ್ ಪೀಟರ್.
ಅವರು ನಂಬೋದಿಲ್ಲ ಈತನು ಪೇತ್ರನು ಎಂಬುದಾಗಿ.
ಹೌ ಮಚ್ ಫೇತ್ ಡಿಡ್ ದೇ ಹ್ಯಾವ್ ವೆನ್ ದೇ ವರ್ ಪ್ರೇಯಿಂಗ್?
ಅವರು ಪ್ರಾರ್ಥನೆ ಮಾಡುವಾಗ ಎಷ್ಟು ನಂಬಿಕೆ ಅವರಲ್ಲಿತ್ತು?
ವೆರಿ ಲಿಟಲ್.
ತುಂಬಾ ಕಡಿಮೆ.
ವಿ ನೋ ದೇ ಹ್ಯಾಡ್ ಲಿಟಲ್, ಅದರ್ವೈಸ್ ದೇ ವುಡ್ನಟ್ ಹ್ಯಾವ್ ಪ್ರೇಯ್ಡ್ ಅಟ್ ಆಲ್.
ಅವರು ತುಂಬಾ ಕಡಿಮೆ ನಂಬಿಕೆ ಇದ್ದಿದ್ದರಿಂದ ಪ್ರಾರ್ಥನೆ ಮಾಡಿದ್ರಿಲ್ಲ ಅಂದ್ರೆ ಮಾಡ್ತಿದ್ದಿಲ್ಲ.
ಡೋಂಟ್ ಬಿಲೀವ್ ಗಾಡ್ ಕ್ಯಾನ್ ಡು ಎನಿಥಿಂಗ್, ದೆನ್ ಆಫ್ ಕೋರ್ಸ್ ಯು ವಾಂಟ್.
ದೇವರು ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ನೀವು ನಂಬಿಲ್ಲ ಅಂದ್ರೆ ಪ್ರಾರ್ಥನೆ ಮಾಡೋದಿಲ್ಲ.
ಪ್ರೇಯ್ಡ್ ಬಿಕಾಸ್ ದೇ ನ್ಯೂ ಗಾಡ್ ಕುಡ್ ಡು ಸಮ್.
ದೇವರು ಏನೋ ಒಂದು ಮಾಡ್ತಾನೆ ಅಂತ ಪ್ರಾರ್ಥಿಸಿದ್ರು ಅವರು.
They never expected the answer to come so quickly.
ಉತ್ತರ ಬೇಗ ಬರುತ್ತೆ ಅಂತ ಅವರು ನಿರೀಕ್ಷಿಸಿದ್ದಿಲ್ಲ.
Peter came there, they were surprised. They said, this can't be Peter, they said. Verse 15, it must be his angel.
ಪೇತ್ರನು ಅಲ್ಲಿಗೆ ಬಂದಾಗ ಅವರಿಗೆ ಆಶ್ಚರ್ಯ ಆಗುತ್ತೆ. ಅವರು ಹೇಳುತ್ತಾರೆ 15ನೇ ವಚನದಲ್ಲಿ ಈತನು ದೂತನಿರಬೇಕು ಅಂತ.
Maybe he's already died.
ಪೇತ್ರನು ಆಗಲೇ ಸತ್ತಿರಬಹುದು ಅಂದ್ಕೊಳ್ತಾರೆ.
ದೂತನು
ಬಂದಿದ್ದಾನೆ ಅಂದ್ಕೊಳ್ತಾರೆ.
But it was not his angel, it was Peter.
ಆದರೆ ಅದು ದೂತನಲ್ಲ, ಪೇತ್ರನೇ ಆಗಿರುತ್ತಾನೆ.
So there we see the tremendous power of prayer.
ಇಲ್ಲಿ ನಾವು ಅದ್ಭುತವಾದಂತ ಪ್ರಾರ್ಥನೆಯ ಬಲವನ್ನ ನೋಡ್ತೇವೆ.
Church comes together and prays, nothing can stand.
ಸಭೆಯು ಒಟ್ಟಾಗಿ ಬಂದು ಸ್ತೋತ್ರ ಮಾಡುವಾಗ ಎದುರು ಬಂದು ನಿಲ್ಲಲು ಯಾವುದಕ್ಕೂ
ಆಗಲ್ಲ. Barnabas and Paul were there watching this going.
ಬಾರ್ನಬ ಮತ್ತು ಸೌಲರು ಅಲ್ಲಿ ನಡೆಯುವಂತದ್ದನ್ನ ನೋಡ್ತಿರ್ತಾರೆ.
They came there to give money to Jerusalem, but they learned something about prayer from the church.
ಅವರು ಯೆರೂಸಲೇಮಿನ ಸಭೆಗೆ ಹಣ ಕೊಡಲು ಬಂದಿರುತ್ತಾರೆ, ಆದರೆ ಅವರು ಅಲ್ಲಿ ಬಂದು ಪ್ರಾರ್ಥನೆ ಬಗ್ಗೆ ಕಲಿತುಕೊಳ್ಳುತ್ತಾರೆ.
Just like today, many poor believers, you can help them financially, they help you spiritually.
ಇಂದು ಕೂಡ ನೀವು ಅನೇಕ ಬಡವರಿಗೆ ಹಣದ ಸಹಾಯ ಮಾಡಬಹುದು, ಆದರೆ ಅವರು ನಿಮಗೆ ಆತ್ಮಿಕವಾಗಿ ಸಹಾಯ ಮಾಡುತ್ತಾರೆ.
They have more faith than you.
ನಿಮಗಿಂತ ಹೆಚ್ಚು ನಂಬಿಕೆ ಅವರಲ್ಲಿರುತ್ತೆ.
Anyway, Paul and Barnabas were great.
ಬಾರ್ನಬ ಮತ್ತು ಸೌಲರು ಇದನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ.
When they came back to Antioch,
ಅವರು ಅಂತಿಯೋಕ್ಯಕ್ಕೆ ಬಂದಾಗ,
they decided to fast and pray themselves.
ಅವರು ತಾವಾಗಿಯೇ ಉಪವಾಸ ಪ್ರಾರ್ಥನೆ ಮಾಡಲು
ನಿರ್ಧರಿಸುತ್ತಾರೆ. They gather the elders and they start praying.
13ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಅವರು ಅಲ್ಲಿ ಸಭೆಯಲ್ಲಿನ ಹಿರಿಯರೊಟ್ಟಿಗೆ ಸೇರಿಕೊಂಡು ಪ್ರಾರ್ಥಿಸಲು ಪ್ರಾರಂಭಿಸುತ್ತಾರೆ.
While they were ministering and fasting, the Lord in verse 2.
2ನೇ ವಚನ ಹೇಳುತ್ತೆ, ಅವರು ಕರ್ತನನ್ನ ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನ ಅವರೊಟ್ಟಿಗೆ ಮಾತನಾಡಿದನು.
So all this hinged around a famine.
ಇದೆಲ್ಲ ಆಗಿದ್ದರ ಸುತ್ತ ಅಲ್ಲಿ ಕ್ಷಾಮ ಇತ್ತು.
And they're taking money.
ಅದಕ್ಕಾಗಿ ಅವರು ಹಣ ತೆಗೆದುಕೊಂಡ್ರು ಬಡವರಿಗೆ ಸಹಾಯಿಸಲು.
Otherwise Paul and Barnabas would not have gone there.
ಇಲ್ಲ ಅಂದ್ರೆ ಪೌಲ ಬಾರ್ನಬರು ಅಲ್ಲಿ ಹೋಗ್ತಾ ಇದ್ದಿಲ್ಲ.
They go there at a time when they are praying fervently for
ಅವರು ಪೇತ್ರನಿಗಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಂತ ಸಮಯಕ್ಕೆ ಹೋದರಲ್ಲಿ
Paul and Barnabas hear this tremendous testimony how Peter comes out of
prison. ಪೇತ್ರನು ಸೆರೆಮನೆಯಿಂದ ಹೇಗೆ ಹೊರಗೆ ಬಂದನು ಎಂಬಂತ ಅದ್ಭುತವಾದ ಸಾಕ್ಷಿಯನ್ನ ಬಾರ್ನಬ ಮತ್ತು ಸೌಲನು
ಕೇಳಿಸಿಕೊಂಡರು.
ನನ್ನ ಹೆಸರಿನಲ್ಲಿ ನೀವೇನ್ ಬೇಕಾದ್ರೂ ಕೇಳಿಕೊಳ್ಳ್ರಿ, ಅದು ನಿಮಗೆ ಕೊಡಲ್ಪಡುವುದು ಎಂದು ಯೇಸುವಿನಿಂದ ನೇರ ಮಾತನ್ನು ಬಾರ್ನಬ ಮತ್ತು ಸೌಲರು ಕೇಳಿಸಿಕೊಂಡಿದ್ದಿಲ್ಲ. ಯೆರೂಸಲೇಮಿನಲ್ಲಿ ಅನೇಕರು ಯೇಸುವನ್ನ ನೋಡಿದ್ರು, ಯೇಸುವಿನಿಂದ ನೇರವಾಗಿ ಕೇಳಿಸಿಕೊಂಡಿದ್ರು, ಆದ್ರೆ ಪೌಲ ಮತ್ತು ಬಾರ್ನಬರು ಕೇಳಿಸಿಕೊಂಡಿದ್ದಿಲ್ಲ. ಆದರೆ ಈ ಸಂಗತಿಯು ಅವರ ಎದುರುಗಡೆ ಆಗುವಂತದ್ದನ್ನು ಅವರು ನೋಡುವಾಗ ಅವರು ಅಂತಿಯೋಕ್ಯಕ್ಕೆ ಹಿಂತಿರುಗುತ್ತಾರೆ. ಅದ್ಭುತವಾದ ಆಸಕ್ತಿಯನ್ನು ಹೊಂದಿಕೊಂಡು ಅಂತಿಯೋಕ್ಯದ ಸಭೆಯವರಿಗೆ ಅವರು ಬೋಧಿಸುತ್ತಾರೆ ಯೇಸುವಿನ ನಾಮದಲ್ಲಿ ಹೇಗೆ ಪ್ರಾರ್ಥಿಸುವುದು ಅಂತ.
ಅಪೊಸ್ತಲರ
ಕೃತ್ಯಗಳು 13:1 ಹೇಳುತ್ತೆ, ಅಂತಿಯೋಕ್ಯದ ಸಭೆಯ ಹಿರಿಯರು ಅಲ್ಲಿ ಕೂಡಿ ಬರುತ್ತಾರೆ ಪ್ರಾರ್ಥನೆಗಾಗಿ. ಅವರು ಅಲ್ಲಿ ಪ್ರಾರ್ಥನೆಗೆ ಕೂಡಿ ಬಂದಾಗ ಪವಿತ್ರಾತ್ಮನು ಹೇಳುತ್ತಾನೆ,
ಸೆಪರೇಟ್ ಮೀ ಬಾರ್ನಬಾಸ್ ಅಂಡ್ ಸೌಲ್ ಫಾರ್ ದಿ ವರ್ಕ್ ಟು ವಿಚ್ ಐ ಹ್ಯಾವ್ ಕಾಲ್ಡ್.
ನಾನು ಬಾರ್ನಬಾ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನ ಪ್ರತ್ಯೇಕಿಸಿರಿ. ಅದರ ಅರ್ಥ ನಾನು ಆಗಲೇ ಅವರನ್ನ ಕರೆದಿದ್ದೇನೆ ಪ್ರತ್ಯೇಕವಾಗಿ.
ಐ ವಾಂಟ್ ಯು ಫೋಕ್ಸ್ ಟು ಗೆಟ್ ಇನ್ ಆನ್ ಇಟ್ ಅಂಡ್ ಸಪೋರ್ಟ್.
ಅಲ್ಲಿರುವಂತ ಮಿಕ್ಕವರಿಗೆ ಪವಿತ್ರಾತ್ಮನು ನುಡಿಯೋದೇನಪ್ಪ ಅಂದ್ರೆ ನೀವು ಇದರಲ್ಲಿ ಸೇರಿಕೊಂಡು ಅವರಿಗೆ ಬೆಂಬಲಿಸಬೇಕು ಎಂಬುದಾಗಿ.
ದಟ್ ಇಸ್ ಹೌ ದಿ ಫಸ್ಟ್ ಮಿಷನರಿ ಜರ್ನಿ ಸ್ಟಾರ್ಟೆಡ್ ವಿತ್ ದಿ ಅಪೋಸ್ಟಲ್ ಪೌಲ್.
ಹಾಗೆ ಅಪೋಸ್ತಲನಾದಂತ ಪೌಲನ ಸುವಾರ್ತಾ ಪ್ರಚಾರದ ಪ್ರಯಾಣವು ಪ್ರಾರಂಭವಾಗುತ್ತದೆ.
ದೇ ವರ್ ಸೆಂಟ್ ಔಟ್ ಬೈ ದಿ ಹೋಲಿ ಸ್ಪಿರಿಟ್.
ಅವರು ಪವಿತ್ರಾತ್ಮನಿಂದ ಕಳುಹಿಸಲ್ಪಡುತ್ತಾರೆ.
ಅಂಡ್ ದೇ ಗೋ ಔಟ್ ಟು ಪ್ರೀಚ್ ದಿ ಗಾಸ್ಪೆಲ್.
ಅವರು ಹೊರಗಡೆ ತೆರಳಿ ಸುವಾರ್ತೆಯನ್ನು ಸಾರುತ್ತಾರೆ.
The many miracles they did when they traveled
around. ಅವರು ಸುತ್ತ ಪ್ರಯಾಣ ಮಾಡುವಾಗ ಅವರು ಮಾಡಿದಂತ ಮಹತ್ ಕಾರ್ಯಗಳನ್ನು ನಾವು ಓದುತ್ತೇವೆ.
They preached in different places.
ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಸಂಗ ಮಾಡುತ್ತಾರೆ.
And we read here.
ನಾವು ಇಲ್ಲಿ ಓದುತ್ತೇವೆ.
Two wonderful statements about David in the sermon that Paul.
ಪೌಲನು ಮಾಡಿದಂತ ಪ್ರಸಂಗದಲ್ಲಿ ದಾವಿದನ ಕುರಿತು ಹೇಳಿದಂತ ಎರಡು ಅದ್ಭುತವಾದ ಹೇಳಿಕೆಯನ್ನು ನಾವು ನೋಡುತ್ತೇವೆ ಇಲ್ಲಿ.
In Acts of the Apostles in chapter 13.
ಅಪೋಸ್ತಲರ ಕೃತ್ಯಗಳು 13ನೇ ಅಧ್ಯಾಯದಲ್ಲಿ ಗುರುತಿಸಿರಿ.
And verse 36.
36ನೇ ವಚನ.
David had served his own generation in the will of God and then went to sleep.
ತನ್ನ ಸಕಾಲದವರಿಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋದನು ಎಂಬುದಾಗಿ.
So we see here that David could only serve his own generation.
ಇಲ್ಲಿ ನಾವು ನೋಡ್ತೇವೆ ದಾವಿದನು ತನ್ನ ಸಕಾಲದವರಿಗೆ ಮಾತ್ರ ಸೇವೆ ಮಾಡಿದನು ಅಂತ.
Once he served his generation.
ತನ್ನ ಸಕಾಲದವರಿಗೆ ಸೇವೆ ಮಾಡಿದ ನಂತರ
he moved on.
ಆತನು ಹೊರಟನು.
And the next Sabbath, verse 44, nearly the whole city came to hear the word of God.
ನಂತರ 44ನೇ ವಚನದಲ್ಲಿ ನೋಡ್ತೇವೆ ಮುಂದಿನ ಸಬ್ಬತ್ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಊರೆಲ್ಲ ಕೂಡಿ ಬಂತು ಅಂತ.
How the gospel spread like that.
ಸುವಾರ್ತೆಯು ಹೇಗೆ ಹರಡಿತು ಅಂತ ನಾವು ನೋಡ್ತೇವೆ.
Through the apostle Paul.
ಅಪೊಸ್ತಲನಾದ ಪೌಲನ ಮುಖಾಂತರ.
One place to the other.
ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ.
And they came back in Acts 15 and reported what all God had done.
ಅವರು ಹಿಂತಿರುಗಿ ಬಂದು ದೇವರು ತಮ್ಮ ಮುಖಾಂತರ ಏನೆಲ್ಲ ಮಾಡಿದರು ಎಂಬಂತ ವರದಿಯನ್ನು ಒಪ್ಪಿಸುವಂತದ್ದನ್ನು 15ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಲ್ಲಿ ಚರ್ಚೆ ನಡೆಯುತ್ತದೆ. ಪ್ರಾರಂಭದ ದಿನಗಳಲ್ಲಿನ ಸಭೆಗಳಲ್ಲಿ ಬಹಳಷ್ಟು ಚರ್ಚೆಗಳು
ನಡೆಯುತ್ತವೆ.
ಉದಾಹರಣೆಗೆ ಇಂದು ನಮಗೆ ಬಹಳಷ್ಟು ಸ್ಪಷ್ಟವಾಗಿದೆ,
ನಾಟ್ ಕ್ಲಿಯರ್ ದೆನ್.
ಆಗ ಅಷ್ಟು ಸ್ಪಷ್ಟವಾಗಿರಲಿಲ್ಲ.
ಶುಡ್ ಬಿ ಮೇಕ್ ದೀಸ್ ಪೀಪಲ್ ಕಮ್ ಬ್ಯಾಕ್ ಅಂಡರ್ ದ ಲಾ ಆಫ್ ಮೋಸೆಸ್.
ಅವರು ಮೋಶೆಯ ಧರ್ಮಶಾಸ್ತ್ರಕ್ಕೆ ಹಿಂತಿರುಗುವಂತದ್ದಿರಬಹುದು.
ಶುಡ್ ಬಿ make them keep the commandments, keep the Sabbath and things like that.
ಆಜ್ಞೆಗಳನ್ನು ಸಬ್ಬತ್ ದಿನವನ್ನ ಕಾಪಾಡಿಕೊಳ್ಳುವಂತದ್ದಿರಬಹುದು.
And should be circumcised them.
ಸುನ್ನತಿ ಮಾಡಿಸುವಂತದ್ದಿರಬಹುದು.
Some people said yes it must be done.
ಕೆಲವರು ಈ ರೀತಿ ಆಗಲಿ ಅಂತ ಹೇಳಿರಬಹುದು.
Like in verse 5 of Acts 15.
15ನೇ ಅಧ್ಯಾಯ 5ನೇ ವಚನ.
Paul and the others said no.
ಪೌಲ ಮತ್ತು ಬೇರೆಯವರು ಇಲ್ಲ ಅಂತ ಹೇಳಿದ್ರು.
And then after much discussion.
ಅಲ್ಲಿ ಬಹಳ ವಿವಾದ ನಡೆಯುತ್ತದೆ.
James the younger brother of Jesus verse 13.
ಯೇಸುವಿನ ಕಿರಿಯ ಸಹೋದರನಾದ ಯಾಕೋಬನು 13ನೇ ವಚನದಲ್ಲಿ.
Now the leader of the Jerusalem church.
ಯೆರೂಸಲೇಮಿನ ಸಭೆಯ ನಾಯಕನಾಗಿರುತ್ತಾನೆ.
He concluded.
ಆತನು ಈ ರೀತಿ ಹೇಳಿ ಮುಕ್ತಾಯ ಮಾಡುತ್ತಾನೆ.
Make the Gentiles do all.
ಅನ್ಯ ಜನರಿಗೆ ಇವನ್ನ ಮಾಡುವಂತೆ ಹೇಳಿ ತೊಂದರೆ ಪಡಿಸಬಾರದು ಎಂಬುದಾಗಿ.
They don't have to be circumcised.
ಅವರು ಸುನ್ನತಿ ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ.
They don't have to keep the Sabbath.
ಅವರು ಸಬ್ಬತ್ ದಿನವನ್ನ ಕಾಪಾಡಿಕೊಳ್ಳುವ ಅವಶ್ಯಕತೆ ಇಲ್ಲ.
And even though these things were made clear then,
ಈ ಎಲ್ಲಾ ಸಂಗತಿಗಳು ಸ್ಪಷ್ಟವಾದ ನಂತರವೂ ಸಹ
we still find today there are people who are still trying to keep the Sabbath.
ಸಬ್ಬತ್ ದಿನವನ್ನ ಕೆಲವರು ಇನ್ನೂ ಕಾಪಾಡಿಕೊಳ್ಳುತ್ತಿರುವುದನ್ನ ನೋಡ್ತೇವೆ
ನಾವು. That's necessary for salvation.
ಅದು ರಕ್ಷಣೆಗೆ ಅವಶ್ಯಕ ಅಂತ ಹೇಳ್ತಾರೆ ಅವರು.
So you see how the devil always tries to bring in the old covenant again.
ನಾವು ನೋಡ್ತೇವೆ ಇಲ್ಲಿ ಸೈತಾನನು ಹೇಗೆ ಹಳೆ ಒಡಂಬಡಿಕೆಯನ್ನ ಪದೇ ಪದೇ ತರುವಂತದ್ದನ್ನ ಪ್ರಯತ್ನಿಸುತ್ತಾನೆ.
Then we read in Acts 16 about Paul calling Timothy, who was a young man.
ಪೌಲನು ಯೌವನಸ್ಥನಾದ ತಿಮೋತಿಯನ್ನ ಕರೆಯುವಂತದ್ದನ್ನ 16ನೇ ಅಧ್ಯಾಯದಲ್ಲಿ ನೋಡ್ತೇವೆ.
Father was a Greek businessman.
ಆತನ ತಂದೆಯು ಗ್ರೀಕ್ ವ್ಯಾಪಾರಸ್ಥನಾಗಿರುತ್ತಾನೆ.
16:1.
ಅಪೊಸ್ತಲರ ಕೃತ್ಯಗಳು 16:1.
His mother was a believer.
ಆದರೆ ಆತನ ತಾಯಿ ವಿಶ್ವಾಸಿಯಾಗಿರುತ್ತಾಳೆ.
Dad had no interest in God.
ತಂದೆಗೆ ದೇವರಲ್ಲಿ ಆಸಕ್ತಿ ಇರುವುದಿಲ್ಲ.
Mother was a God-fearing person who brought up his
ತಾಯಿಯು ದೇವರಲ್ಲಿ ಭಯ ಭಕ್ತಿಯನ್ನು ಹೊಂದಿರುತ್ತಾಳೆ, ಮಗನನ್ನ ಅದರಲ್ಲೇ ಬೆಳೆಸಿರುತ್ತಾಳೆ.
By the time he was about 19 years old, Paul said, this man's got to be my
ಆ ಸಮಯದಲ್ಲಿ ತಿಮೋತಿಯನು 19 ವಯಸ್ಸುಳ್ಳವನಾಗಿರುತ್ತಾನೆ, ಈತನು ನನ್ನ ತಂಡದಲ್ಲಿ ಇರಬೇಕು ಅಂತ ಪೌಲನ್ ಹೇಳ್ತಾನೆ, ತನ್ನ ತಂಡಕ್ಕೆ ತೆಗೆದುಕೊಳ್ಳುತ್ತಾನೆ.
Like that they move on to Macedonia.
ಆ ರೀತಿಯಾಗಿ ಅವರು ಮೆಕೆದೋನಿಯಾದ ಫಿಲಿಪ್ಪಿಗೆ ಹೋಗ್ತಾರೆ,
preach the gospel there.
ಅಲ್ಲಿ ಸುವಾರ್ತೆ ಸಾರುತ್ತಾರೆ.
They were led by God to go to Macedonia with a vision.
ಅವರು ಮೆಕೆದೋನ್ಯಕ್ಕೆ ಹೋಗುವಂತೆ ದೇವರಿಂದ ನಡೆಸಲ್ಪಡುತ್ತಾರೆ, ಅದರ ಬಗ್ಗೆ ದರ್ಶನ ಕೂಡ ಆಗುತ್ತೆ ಅವರಿಗೆ.
ಅಪೊಸ್ತಲರ
ಕೃತ್ಯಗಳು 16:9 ಓದುತ್ತೇವೆ.
ಅವರು
ಮೆಕೆದೋನ್ಯದಲ್ಲಿನ ಫಿಲಿಪಿ ಪಟ್ಟಣಕ್ಕೆ ಹೋದಾಗ
they get into trouble and get locked up in jail for preaching the gospel.
ಅಲ್ಲಿ ಅವರು ಸುವಾರ್ತೆ ಸಾರಿದ್ದಕ್ಕಾಗಿ ಸೆರೆಮನೆಗೆ ಹಾಕಲ್ಪಡುತ್ತಾರೆ.
What do you do when God leads you somewhere and you go there and you get into trouble?
ದೇವರು ನಿಮ್ಮನ್ನ ಎಲ್ಲೋ ಒಂದು ಕಡೆ ನಡೆಸುತ್ತಾರೆ, ನೀವು ಅಲ್ಲಿ ಸಂಕಟದಲ್ಲಿ ಬೀಳ್ತೀರಾ, ಏನ್ ಮಾಡ್ತೀರಾ?
Say, oh well, did God lead us here?
ಒಳ್ಳೆದು ದೇವರು ನಮ್ಮನ್ನ ಇಲ್ಲಿ ನಡೆಸಿದ್ದಾರೆ ಅಂತ ಹೇಳ್ತಾರೆ.
Here we read that when God leads you somewhere, he doesn't tell you in advance, but you can get into problems there.
ಇಲ್ಲಿ ನಾವು ಓದೋದೇನಪ್ಪಾ ಅಂದ್ರೆ ದೇವರು ನಿಮ್ಮನ್ನು ಎಲ್ಲೋ ಒಂದು ಕಡೆ ನಡೆಸ್ತಾರೆ, ಆದ್ರೆ ಮುಂಚೆನೆ ಹೇಳೋದಿಲ್ಲ ನೀವು ಅಲ್ಲಿ ಸಮಸ್ಯೆಗೆ ಸಿಕ್ಕಿ ಹಾಕೊಳ್ಳುತ್ತೀರಿ ಅಂತ.
You may get into jail.
ನೀವು ಸೆರೆಮನೆಗೆ ಕೂಡ ಹಾಕಲ್ಪಡಬಹುದು.
It's better to be in jail in God's will than to be outside without being in God's will.
ದೇವರ ಚಿತ್ತದಲ್ಲಿ ನೀವು ಸೆರೆಮನೆಯಲ್ಲಿ ಇರೋದು ಒಳ್ಳೆದು, ದೇವರ ಚಿತ್ತವಿಲ್ಲದೆ ಹೊರಗಿರೋದಕ್ಕಿಂತ.
So Paul and Silas said, hey, great, this is God's will, let's praise the Lord.
Paula silaru helutare idu devara chitta, navu devarige stotra madona anta.
And while they were praising the Lord, this jailer got converted.
Avaru devarige stotra maduvaga aa jailina adhikariyu parivartane honduttane.
Because there was an earthquake.
Yakandare alli bhukampavu agiruttade.
Now if they had sat there grumbling,
avaru alli gonaguttutta kootiddare,
God, we came here to serve you and this is the way you
devare navilli nimage seve madalu bandivi, neevu nammanni ee reetiyagi nodkolodu anta helidre,
servants and look how you dishonored us here,
navu nimma sevakaru neevu nammanna hege agauravisidiri,
imagine that jailer would not have got converted.
Kalpisikolri heegiddidre jailu adhikariyu parivartane honduttidna,
what all good results would have not happened.
Heegiddalli phalitaamshavu olleya reetiyalli aguttirilla.
So you don't know what a lot of things you have missed by complaining when you should have been praising the Lord.
Nimage gottilla neevu devarige stotra maduva badalu dooriddarinda eshto olle sangathigalanna tappisikondiddiri
anta. In Acts 17 we read of a group of people in the city of Berea.
Apostalara krutyagalu 17ne adhyayadalli Beroya urinavaru.
Verse 11.
11ne vachana.
Says they were more noble than the ones in Thessalonica because they studied the scriptures daily to see whether what Paul was preaching was correct.
ಅವರು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಪೌಲನು ಹೇಳುವ ಮಾತು ಹೌದೋ ಏನೋ ಎಂಬಂತ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರಗ್ರಂಥವನ್ನು ಶೋಧಿಸುತ್ತಿದ್ದರು.
Acts 17:11.
ಅಪೊಸ್ತಲರ ಕೃತ್ಯಗಳು 17:11.
They didn't blindly swallow what somebody said just because it was
Paulanu helida anda matrakke avaru ellavannu kurudaragi oppikollutirilla.
They had this very good habit.
Avarige ee olle havyasa ittu.
Even if it's Paul.
ಪೌಲನಾಗಿದ್ರು ಕೂಡ
ಚೆಕ್ ವಿತ್ ಗಾಡ್ಸ್ ವರ್ಡ್
ದೇವರ ವಾಕ್ಯ ಶೋಧಿಸುತ್ತಿದ್ದರು.
ಚೆಕ್ ವಿತ್ ಗಾಡ್ಸ್ ವರ್ಡ್
ಅವರು ದೇವರ ವಾಕ್ಯವನ್ನು ಪರೀಕ್ಷಿಸಿದಾಗ ಅವರು ಕಂಡುಕೊಂಡ್ರು ಅದು ಸರಿ ಎಂಬುದಾಗಿ ನಂತರ ಒಪ್ಪಿಕೊಂಡ್ರು.
And they did that with every preacher.
ಪ್ರತಿಯೊಬ್ಬ ಬೋಧಕರೊಟ್ಟಿಗೂ ಅವರು ಹೀಗೆ ಮಾಡ್ತಿದ್ರು.
That's why they never got into false doctrine.
ಅದಕ್ಕಾಗಿ ಅವರು ತಪ್ಪಾದ ಸಿದ್ಧಾಂತದಲ್ಲಿ ಬೀಳಲಿಲ್ಲ.
And that's why you never read Paul's letter to the Bereans in the Bible.
ಅದಕ್ಕಾಗಿ ನೀವು ಪೌಲನು ಬೆರೋಯದವರಿಗೆ ಬರೆದ ಪತ್ರಿಕೆಯನ್ನು ಸತ್ಯವೇದದಲ್ಲಿ ಓದೋದಿಲ್ಲ.
He never needed to write a letter to them.
ಪೌಲನು ಅವರಿಗೆ ಪತ್ರಿಕೆ ಬರೆಯೋ ಅಗತ್ಯತೆ ಇರಲಿಲ್ಲ.
This good habit of checking everything with God's word.
ಯಾಕಂದ್ರೆ ಅವರು ದೇವರ ವಾಕ್ಯದಲ್ಲಿ ಎಲ್ಲವನ್ನು ಪರೀಕ್ಷೆ ಮಾಡುವಂತ ಒಳ್ಳೆ ಹವ್ಯಾಸ ಬೆಳೆಸಿಕೊಂಡಿದ್ದರು.
Then in Acts chapter 18.
ನಂತರ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯದಲ್ಲಿ
read how Paul spent 1.5 years in Corinth.
ನಾವು ಅಲ್ಲಿ ಓದುತ್ತೇವೆ ಪೌಲನು 1.5 ವರ್ಷ ಕೊರಿಂಥದಲ್ಲಿ ಇದ್ದದನ್ನ ಅಲ್ಲಿ ಸುವಾರ್ತೆ ಸಾರುತ್ತಿದ್ದನು.
Church established in Corinth.
ಅಲ್ಲಿ ಸಭೆಯು ಸ್ಥಾಪಿಸಲ್ಪಡುತ್ತು ಕೊರಿಂಥದಲ್ಲಿ.
Then we read the third missionary journey, Acts 18:23
on. 18ನೇ ಅಧ್ಯಾಯ 23ನೇ ವಚನದಿಂದ ಮೂರನೇ ಸುವಾರ್ತಾ ಪ್ರಚಾರದ ಪ್ರಯಾಣ ನೋಡ್ತೇವೆ.
Paul goes out again.
ಪೌಲನು ಮತ್ತೊಮ್ಮೆ ಹೋಗ್ತಾನಲ್ಲಿಗೆ.
Now There was at that time a certain man called Apollos, verse 24.
24ನೇ ವಚನದಲ್ಲಿ ಅಪೊಲ್ಲೋಸ್ ಎಂಬುವನು,
he didn't know the full gospel.
ಆತನಿಗೆ ಪೂರ್ತಿ ಸುವಾರ್ತೆ ಗೊತ್ತಿರಲಿಲ್ಲ.
He preached half the gospel.
ಆತನು ಅರ್ಧ ಸುವಾರ್ತೆ ಸಾರಿದನು.
There was a godly couple there called Priscilla and Aquila.
ಅಲ್ಲಿ ಪ್ರಿಸ್ಕಿಲ್ಲಳು ಅಕ್ವಿಲನು ಎಂಬ ದೈವಿಕ ಜೋಡಿಯನ್ನು ನೋಡುತ್ತೇವೆ.
Acts 18:26.
18ನೇ ಅಧ್ಯಾಯ 26ನೇ ವಚನ.
They took him home.
ಅವರು ಆತನನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ.
They explained the full gospel to him.
ಅಪೊಲ್ಲೋಸನಿಗೆ ಪೂರ್ತಿ ಸುವಾರ್ತೆಯನ್ನು ಹೇಳುತ್ತಾರೆ.
Probably that Priscilla knew more about this than her husband.
ಪ್ರಿಸ್ಕಿಲ್ಲಳಿಗೆ ತನ್ನ ಗಂಡನಿಗಿಂತ ಇದರ ಬಗ್ಗೆ ಚೆನ್ನಾಗಿ ತಿಳಿದಿತ್ತು ಅನ್ಸುತ್ತೆ.
When they shared that with Apollos, his eyes were open.
ಅವರು ಅಪೊಲ್ಲೋಸನೊಟ್ಟಿಗೆ ಹಂಚಿಕೊಂಡಾಗ ಆತನ ಕಣ್ಣುಗಳು ತೆರೆಯಲ್ಪಟ್ಟವು. ಆತನು ಬಲಶಾಲಿಯಾಗಿ ಸುವಾರ್ತೆನ ಸಾರಲು ಪ್ರಾರಂಭಿಸಿದನು. ಅಪೊಸ್ತಲರ ಕೃತ್ಯಗಳು 18:27.
You never know how a single couple can help someone who's gone astray.
ಹಾದಿ ತಪ್ಪಿದವರಿಗೆ ಪತಿ ಪತ್ನಿಯ ಒಂದು ಜೋಡಿಯು ಅನೇಕ ರೀತಿಯ ಸಹಾಯ ಒದಗಿಸಬಹುದು.
Such a way that man may one day become a great apostle.
ಈ ರೀತಿಯಾಗಿ ಇಂತಹ ಮನುಷ್ಯನು ಮುಂದೆ ದೊಡ್ಡ ಅಪೋಸ್ತಲನಾದನು.
Don't hesitate to help the ones and twos you.
ನೀವು ಭೇಟಿಯಾಗುವಂತಹ ಒಬ್ಬರಿಗಾಗಲಿ ಅಥವಾ ಇಬ್ಬರಿಗಾಗಲಿ ಸಹಾಯ ಮಾಡಲು ಹಿಂಜರಿಯಬೇಡ್ರಿ.
Bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.